ದಕ್ಷಿಣ ಫಲ ಮೇಲೆ ಕೆಳಗೆ ಎಲ್ಲ ಕಡೆಗೆ. ದಕ್ಷಿಣತಶ್ಚ ಉತ್ತರೇಣ ಅಧಶ್ಚ ಊರ್ಧ್ವಂಚ ಪ್ರಸೃತಂ ಬ್ರಹ್ಮೈ ವೇದಂ ವಿಶ್ವವಿದಂ ವರಿಷ್ಠಂ ಇದಮೃತಂ ಬ್ರಹ್ಮೈವ ಪುರಸ್ತಾತ್ ಪುರೋ ದೇಶೇ ಮುಂಭಾಗ ಅಂತ ಅರ್ಥ. ಪ್ರಸೃತಂ ಅಂದರೆ ವ್ಯಾಪ್ತಂ, ಬ್ರಹ್ಮ ಪಶ್ಚಾತ್ ಪಶ್ಚಿಮ ದೇಶೇ ಹಿಂಭಾಗ ಬ್ರಹ್ಮ. ದಕ್ಷಿಣತಶ್ಚ ಉತ್ತರೇಣ ದಕ್ಷಿಣ ದೇಶೇ ಉತ್ತರ ದೇಶೇ ಚ ಪ್ರಸೃತಂ, ದಕ್ಷಿಣ ದಿಕ್ಕು ಉತ್ತರ ದಿಕ್ಕಿನಲ್ಲೂ ಪರಮಾತ್ಮನೇ ಪ್ರಸೃತ. ಅಧಶ್ಚ ಊರ್ಧ್ವಂ ಬೇರೆ ಕಡೆಗೂ ಪರಮಾತ್ಮನೇ. ಅಥೋ ದೇಶೋತ್ತರ ದೇಶಯೋಹೋ ಅಧೋ ದೇಶ ಉತ್ತರ ದೇಶಯೋಹೋ ಪ್ರಸೃತಮಿದಂ ಬ್ರಹ್ಮ ಇವ ಸರ್ವತ್ರ ವ್ಯಾಪ್ತವಾದದ್ದು ಪರಮಾತ್ಮನೇ. ವಿಶ್ವಂ ಪೂರ್ಣಮಿದಂ ಬ್ರಹ್ಮ ಇವ ಪೂರ್ಣ ಇನ್ನು ವಿಶ್ವಂ ವಿಶ್ವಂ ವಿಷ್ಣುರ್ವ ಷಟ್ಕಾರ ಪೂರ್ಣ ಅಂದರೆ ಬ್ರಹ್ಮನೇ, ಯಾರು ಈ ರೀತಿ ಪೂರ್ಣರಿಲ್ಲ. ವರಿಷ್ಠಂ ಸರ್ವೋತ್ತಮಂ ವಾಯುದೇವದೇವೋ ವಿಶಿಷ್ಟ ಅಂತ ಹೇಳ್ತಾರಲ್ಲ, ವರಿಷ್ಠ ಸೂಪರ್ಲೆಟಿವ್ ವರಿಷ್ಠ ವರೀಯಾನ್ ವರಿಷ್ಠ ಏವಂ ಸರ್ವದೇಶು ವ್ಯಾಪ್ತಶಾಪಿ ಹರೇ ಹೃದಯಾದಿ ಅಲ್ಪದೇಶುಷಿ ಅವಸ್ಥಾನಂ ನಿಚಾಯತ್ವಾದೇವಂ ವ್ಯೋಮವಚ್ಚ ಬ್ರಹ್ಮಸೂತ್ರ. ಅರ್ಭಕೌಕಸ್ತ್ವಾತ್ ಅಂತ ಇಟ್ಕೊಂಡ್ಬಿಟ್ಟು ಚಿಕ್ಕ ಜಾಗದಲ್ಲಿ ದೇವರಿರ್ತಾರಲ್ಲ, ಆ ವ್ಯಾಪ್ತಿ ಕುಂದು ಬಂತು ಅಂದರೆ ಬರೋದಿಲ್ಲ. ಆಕಾಶ ಹೇಗಿದೆ, ಒಳಗೂ ಇದೆ ಹೊರಗೂ ಇದೆ, ದೇವರೊಳಗಿದ್ದಾನೆ ಹೊರಗಿದ್ದಾನೆ. ಆದ್ದರಿಂದ ಆ ವ್ಯಾಪ್ತಿಗೆ ಇನ್ನು ಮಹಿಮೆ ಬಂತೆ ಹೊರತು ಅದು ಸೀಮಿತವಾಗಲಿಲ್ಲ. ಇದು ಸೂತ್ರೋಕ್ತ ದಿಶಾ ಯುಕ್ತಮಿತಿ ಉಕ್ತಮಿತಿ ಧ್ಯೇಯಂ, ಇದು ಯುಕ್ತವಾಗಿದೆ, ಯಾವ ಸಮಸ್ಯೆಯೂ ಇಲ್ಲ ಅಂತ ಹೇಳಿದರು. ದೇವರು ಸೂಕ್ಷ್ಮರಾದ್ರಿಂದಾಗಿನೇ ಅಣೋರಣೀಯನಾದ್ರಿಂದ ಹೃದಯದಲ್ಲೂ ಇದ್ದಾನೆ, ಮಹತೋಮಹಿಯನಾದ್ರಿಂದ ಸರ್ವತ್ರನೂ ಇದ್ದಾನೆ. ಹಿಂದೆ ಮುಂದೆ ಎಡಬಲದೆ ಒಡಹೊರಗಿಂದಿರೇಶನು ತನ್ನವರ ನೆಂದೆಂದು ಸಲಹುವನು ಆಗ ಸದವೋ ಎತ್ತ ನೋಡಿದರು. ಉಪನಿಷತ್ತಿನ ಮಾತೇ ಹಿಂದೆ ಮುಂದೆ ಎಡ ಬಲದಿ ಒಳ ಹೊರಗೆ ಎಲ್ಲ ಆಗೋದು, ಎಲ್ಲ ದಿಕ್ಕಿನಲ್ಲೂ ದೇವರಿದ್ದಾನೆ. ಆ ದೃಷ್ಟಾಂತ ಕೊಟ್ಬಿಟ್ರು, ವ್ಯೋಮವತ್ ಅಂತಿದೆಯಲ್ಲ ಅದೇನಂತ ಕರೆದ್ರು ಕೊನೆಗೆ, ಇಂದಿರೇಶನು ಹಿಂದೆ ಮುಂದೆಡ ಬರದೆ ಒಳಹೊರಗೆ ಇಂದಿರೇಶನು ತನ್ನ ವರಳ ಸಲಹುವನು ಆಗಸದ ಓಲ್ ಅಂತ ಹೇಳಿದ್ರಲ್ಲ, ಆಕಾಶ ಆಗಸ ಆಕಾಶ ಹೇಗೋ ಹಾಗೆ ದೃಷ್ಟಾಂತ ಕೊಟ್ಟಿದ್ದರಿಂದ ಯಾವ ಸಮಸ್ಯೆನೂ ಬರಲಿಲ್ಲ. ಗೀತಾದಲ್ಲಿ ಬಂದಿರೋ ದೃಷ್ಟಾಂತ ಅದು. ಇಲ್ಲಿ ನಾಲ್ಕನೇ ಖಂಡ ಮುಗಿತು ಆಥರ್ಮಣದ್ದು. ಐದನೇ ಖಂಡ ಸೈ ಏನ ಭಾಷ್ಯ ಹಿಂದಕ್ಕೆ ಹೋಗೋದು. ಹಾಂ, ಯಾರು ಹೇಳಿದ್ರು? ಏನು ಹೇಳಿಲ್ಲ. ಹಾಗೆ ದೇವ್ರು ಯಾವ ಮುಖ ಬೇಕಾದ್ರೆ ಇರ್ಬೋದು. ನಾ ಪೂಜೆ ಕೂತಾಗ ನಾ ಎದುರಿಗಿರೋದೇ ಪೂರ್ವ, ಗೊತ್ತಾಯ್ತಾ? ಸಂಧ್ಯಾವನ ಇತ್ಯಾದಿ ಮಾಡ್ಬೇಕಾದ್ರೆ ದಿಕ್ಕು ನೋಡಬೇಕು, ಪೂಜೆಗೆ ಆಗಲ್ಲ. ಹೇಗಿತ್ತು, ಎದುರಿಗಿರೋದೇ ಪೂರ್ವ, ನಾವು ಈ ಕಡೆ ಕೂತಿದ್ದೇವೆ ಅಷ್ಟೇ. ಈ ಕ್ರಮ ಚಿಂತನೆ ಮಾಡಿಬಿಟ್ರೆ ಆಗುತ್ತೆ ಅಷ್ಟೇ. ದಶಮ ಪ್ರಾಣದಲ್ಲಿ ಹೇಳ್ತಾರೆ, ದೇವರು ಎದುರಿಗೆ ಕೂತಿರ್ಬೇಕಾದ್ರೆ ಆವರಣ ಪೂಜೆ ಪೀಠ ಪೂಜೆ ಎಲ್ಲ ಮಾಡಬೇಕಾಗ ಪೂರ್ವ ಉತ್ತರ ದಿಕ್ಕು ಹೇಳ್ತಾರೆ. ಯಾವ ದಿಕ್ಕು ಹುಡುಕ್ಬೇಕು ಅಂದರೆ ಎದುರಿಗಿರೋದಿಕ್ಕೆ. ಅಕಸ್ಮಾತ್ ಈ ದಿಕ್ಕು ಇದಕ್ಕೆ ಹೋಯಿಸಲಾರೆ ತಪ್ಪೇನಿಲ್ಲ, ಇಲ್ಲದೆ ಹೋದರೆ ಎದುರಿಗಿರೋದೇ ದೇವರು ಅಂತ ಅರ್ಥ, ಯೋಚನೆ ಇಲ್ಲ. ಅದೇ ರೀತಿ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಪೂರ್ವಾಭಿಮುಖ ಮಾಡಬೇಕಾಗಿಲ್ಲ, ಪ್ರವಾಹಾಭಿಮುಖ ಮಾಡಬೇಕಾಗ ಪ್ರವಾಹಕ್ಕೆ ಅಭಿಮುಖ ಮಾಡಬೇಕು. ತೀರ್ಥಗಳಲ್ಲಿ ಮಾಡಬೇಕಾದ್ರೆ ಪ್ರವಾಹ ಅಲ್ಲ ಅದು, ಅದು ಪೂರ್ವಾಭಿಮುಖ ಉತ್ತರಾಭಿಮುಖ ಆ ರೀತಿ ಮಾಡಬೇಕು. ಮತ್ತು ಹರಿಯ ನೀರಿನಲ್ಲಿ ಮಾತ್ರ ಪ್ರವಾಹಾಭಿಮುಖ ಮಾಡೋದೇ ನಿರ್ಮಾಣ. ಅದೇ ರೀತಿಯೇ ದೇವ ಪೂಜೆ ಕಾಲಕ್ಕೆ ಎದುರಿರೋದಕ್ಕೆ ಪೂರ್ವ, ದೇವರಿಗೆ ಯಾವುದಕ್ಕಾದರೂ ಅಷ್ಟೇ. ಎಲ್ಲ ಕಡೆ ನೇರ ಎದುರು ಕೂತ್ಕೊಂಡು ಮಾಡಿದಾಗ ಅಷ್ಟೇ ಆಯಿತು. ಹಾಂ ಅಂದರೆ ಹೌದು ಹೌದು ಹೌದು, ದೊಡ್ಡ ದೊಡ್ಡ ಎದುರು ಕೂತ ಕಾಲಕ್ಕೆ ಹಿಂತಿರುಗಿ ಮಾಡೋದೆಲ್ಲ ಮಾಡಬಾರದು, ಗೊತ್ತಾಯ್ತಾ? ಎದುರಿಗಿದ್ದ ಅದೇ ಪೂರ್ವ ಇದ್ದಾಗ ಲೆಕ್ಕ. ಹಾಂ ಅದು ವೈಷ್ಣವಕ್ಕೆ ಅದು ಮತ್ತೆ ತಿಕ್ಕಿ ನೋಡ್ಬೇಕಾಗ, ಗೊತ್ತಾಯ್ತಾ? ಪೂರ್ವಾಗಬೇಕು ನಿಂತ್ಕೋಬೇಕು, ಅವೆಲ್ಲ ದಿಕ್ಕಿದ್ದೇನೆ. ದೇವ್ರ ಪೂಜೆ ಕಾಲಕ್ಕೆ ಮಾತ್ರ ಇದು. ಅಡುಗೆ ಮಾಡಬೇಕಾದ್ರೆ ಪೂರ್ವಾಭಿಮುಖವಾಗಿ ಮಾಡಬೇಕು, ಅಡುಗೆ ಮಾಡೋರು ಹೀಗಿರ್ಬೇಕು. ಅದಕ್ಕೇ ಈಗ ಆಗ್ನೇಯಕ್ಕೆ ನಿಂತಾಗ ಕರೆಕ್ಟ್ ಹೀಗೆ ಬರೋದು, ಈಗ ಹೀಗೆ ಮಾಡೋದು, ಈ ಕಡೆ ಹೀಗೆ ತಿಕ್ಕ ತಿಕ್ಕ ಮಾಡಬಾರ್ದು, ಗೊತ್ತಾಯ್ತಾ? ಅದಕ್ಕೆಲ್ಲ ಆ ನಿಯಮಗಳಿದೆ. ಪೂಜೆ ಕಾಲಕ್ಕೆ ನಿಯಮ ಅಲ್ಲ, ಅದು ಎದುರಿಗಿರೋದೇ ಪೂರ್ವ ಇದ್ದೇ ಆಗಲಿಕ್ಕ. ದೇವರು ಯಾವ ಕಡೆ ಇದ್ರೂ ಕೂಡ ಎದುರಿಗೆ ಕೂತಿರ್ತೇವೆ, ಮಾಡ್ತೇವೆ, ಅದೇ ಪೂರ್ವ ನಿಯಮ. ಸತ್ಯಮೇವ ಜಯತಿ ಮುಂದೆ ದಾಸುಪರ್ಣ ಎಲ್ಲಿದೆ ಅದು? ಹಾಂ ಚೇಷ್ಟ ಅದೆಷ್ಟು ಆಯಿತು, ಹೃದಯಸ್ಥ ಸದಾ ವಿಷ್ಣು ಬಹುಧಾ ಚೈಕಥಾಭವತ್. ಅದೇ ಇದು ಈ ಮಾತಿಗೆ ಅದು ಹಿಂದೆ ಓದಿದ್ವಿ ಆಗಲೇ. ಚರತಿ ಸ್ವೇಚ್ಛೆಯ ಅಂತಃ ಸರ್ವಜೀವಾನ್ ನಿಯಾಮಯನ್ನಿತಿ ಪ್ರವೃತ್ತೆ. ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ನಿಯಾಮಕನಾಗಿದ್ದಾನೆ. ಆಕಾಶಕ್ಕೆ ವ್ಯಾಪ್ತಿ ಇದ್ರೂ ನಿಯಾಮಕತ್ವ ಇಲ್ಲ, ಸರ್ವತ್ರ ವ್ಯಾಪ್ತಿ ಇದೆ, ನಿಯಾಮಕತ್ವ ಇಲ್ಲ, ಜಡ ಅದು. ದೇವರಿಗೇನಿದೆ? ವ್ಯಾಪ್ತಿ ಇದೆ, ನಿಯಾಮಕತ್ವ ಇದೆ. ಮಹಾಲಕ್ಷ್ಮಿಗೆ ವ್ಯಾಪ್ತಿ ನಿಯಾಮಕತ್ವ ಎರಡೂ ಇದೆ, ಆದರೆ ಸ್ವಾತಂತ್ರ್ಯ ಇಲ್ಲ. ದೇವರಿಗೆ ಉಲ್ಲ ಇರೋದ್ರಿಂದ ಸರ್ವೋತ್ತಮ ಅಂತ ಅರ್ಥ. ಒಂದೊಂದೇ ಮಿಸ್ ಆಗ್ತಾ ಬಂತು ಅಲ್ಲಿ ಕೆಲವು ಕಡೆಗೆ. ಪರಾ ಅಪ್ಯವರ ಯಸ್ಮಾತ್ ಸಹಿ ವಿಷ್ಣು ಪರಾವರಹ, ನಿನ್ನೆ ತಸ್ಮಿನ್ ದೃಷ್ಟೇ ಪರಾವರೇ ಬಂದಿತ್ತಲ್ಲ ಅದಕ್ಕೆ ಅರ್ಥ. ಪರಾಪಿ ಅವರ ಯಸ್ಮಾತ್ ಸಹಿ ವಿಷ್ಣು ಪರಾವರಹ, ಎಂಥ ಪರರು ಅವನ ಮುಂದೆ ಅವರರಾಗೋದ್ರಿಂದಾಗಿನೇ ಅವನು ಪರಾವರ ಅಂತ ಅವನಿಗೆ ಹೆಸರು. ಬ್ರಹ್ಮಾಂಡ ಮಧ್ಯಗೋ ನಿತ್ಯಂ ತಪತ್ತೇ ವರವೋ ಸ್ಥಿತ. ಅದಕ್ಕೆ ಬ್ರಹ್ಮಾಂಡ ಮಧ್ಯಗೋ ನಿತ್ಯಂ, ಹಿರಣ್ಮಯ ಕೋಶಿ ಅದಕ್ಕರ್ಥ. ರವವು ಅಂತ ಹೇಳಿದ್ರಿಂದ ಸೂರ್ಯಾಂತರ್ಗತ. ಸೂರ್ಯಾದಯ ಸ್ತಂಭನ ಭಾಸಯಂತೀ ಇದಂ ಬ್ರಹ್ಮೈವ ವಿಶ್ವಂ ಪೂರ್ಣಂ ಇದಮೇವ ವರಿಷ್ಠಂ ಸರ್ವೋತ್ತಮಂ. ವರಿಷ್ಠ ಶಬ್ದಕ್ಕೆ ಸರ್ವೋತ್ತಮ, ವಿಶ್ವ ಅಂದರೆ ಪೂರ್ಣ. ಆಚಾರ್ಯ ವಿಶ್ವಂ ವಿಷ್ಣು ಅರ್ಥ ಬರೋದಿಲ್ಲ, ಅದಕ್ಕೆ ಇದೆಲ್ಲ ಸೇರಿಸ್ಕೋಬೇಕಾಗಿ. ವಿಶ್ವಂ ವಿಷ್ಣು ಷಟ್ಕಾರ ಅಂದರೆ ವಿಶ್ವ ಅಂದರೆ ಪೂರ್ಣ ಅಂತ ಅರ್ಥ. ಇದಂ ಶಬ್ದಾನಾಂ ಬಹುತ್ವಾದ ಬ್ರಹ್ಮ ವಿಷಯ ಇವ ಇದಂ ಶಬ್ದ. ಇಲ್ಲಿ ಇದಂ ಇದಂ ಅಂತ ತುಂಬ ಸತ್ಯ ಬಂದಿದೆ. ಎಲ್ಲ ಇದಮ್ಮು ಕೂಡ ಬ್ರಹ್ಮನಿಗೆ ಸಂಬಂಧಪಟ್ಟಿದ್ದೇ ಹೊರತು ಬೇರೆದಕ್ಕಲ್ಲ. ಮುಂದೆ ಸಯೇಷ ಅಂತಶ್ಚರತೆ ಬಹುಧಾ ಜಾಯಮಾನ ಇತ್ಯುಕ್ತಂ. ಹರೇ ಬಹುಧಾ ಜಾಯಮಾನತ್ವಂ ಜೀವ ಅಭೇದೇನೇತಿ ಭ್ರಮ ನಿರಾಸಾಯ ತಯೋರ್ ಭೇದವಾಹ ಮಾಂ ಸುಪರ್ಣ. ಪರಮಾತ್ಮ ಏನು ಮಾಡಿದ, ಒಳಗಿದ್ದಾನೆ ಅನೇಕ ರೀತಿಯಲ್ಲಿ ವ್ಯಕ್ತನಾಗ್ತಾನೆ ಅಂತ ಹೇಳಿದ ತಕ್ಷಣ, ಓ ಅನೇಕ ರೀತಿಯಲ್ಲಿ ವ್ಯಕ್ತನಾಗಿದ್ದಾನಲ್ಲ, ಅನೇಕ ರೂಪಗಳೇ ಜೀವಗಳು ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂದರೆ ಮಾಡಬಾರ್ದು ಅಂತ ಹೇಳಿದ. ಜೀವೇಶ್ವರರಿಗೆ ಏನು ಹೇಳಬಾರ್ದು, ಅಭೇದ ಹೇಳಬಾರದು ಅಂತ ಹೇಳೋದಕ್ಕೆ ಸ್ಪಷ್ಟ ವಾಕ್ಯ ಇದೆ. ದ್ವಾಸುಪರ್ಣ ಸವಿಜಾ ಸಖಾಯ ದ್ವಾಸುಪರ್ಣ, ಭೇದಕ್ಕೆ ಇದಕ್ಕಿಂತ ದೃಷ್ಟಾಂತನೇ ಬೇಡ. ದ್ವಾಸುಪರ್ಣವು ದ್ವಾಸುಪರ್ಣ ಎರಡು ಹಕ್ಕಿಗಳು, ಸಯುಜ ಯಾವಾಗ ಜೊತೆಗಿವೆ, ಸಖಾಯ ಮತ್ತು ಪರಸ್ಪರ ಸಂಬಂಧ ಇದೆ. ಎರಡು ವೃಕ್ಷಗಳು ಜೊತೆಗಿದ್ದರೂ ಕೂಡ ಅದು ಲೈಫ್ ಇಲ್ಲ, ಸ್ನೇಹ ಇಲ್ಲ, ಇಲ್ಲಿ ಸ್ನೇಹ ಇದೆ. ಸಮಾನಂ ವೃಕ್ಷ ಪರಮಾತ್ಮ ಸ್ನೇಹ ಅಂದರೆ ಅನುಗ್ರಹ ನಮ್ಮ ಮೇಲೆ, ನಮ್ಮ ಸ್ನೇಹ ಅಂದರೆ ದೇವರಲ್ಲಿ ಭಕ್ತಿ, ಈ ರೀತಿ ಇದೆ. ಸಮಾನಂ ವೃಕ್ಷಂ ಪರಿಷಸ್ವ ಜಾತಿ, ಒಂದೇ ವೃಕ್ಷದಲ್ಲಿ ವಾಸ ಮಾಡಿಕೊಂಡಿವೆ. ವೃಕ್ಷ ಅಂದರೆ ದೇಹ ಅಥವಾ ಜಗತ್ತು, ಒಂದೇ ಜಗತ್ತಲ್ಲಿ ಜೀವ ಈಶ್ವರ ಇಬ್ಬರೂ ಇರ್ತಾರೆ, ಜಗದ್ ವೃಕ್ಷ ಅಂತ ಕರೆದಿದ್ದಾರಲ್ಲ ಹಾಗೆ. ದೇಹ ವೃಕ್ಷ, ಒಂದೇ ದೇಹದಲ್ಲಿ ಬಿಂಬರೂಪಿ ಪರಮಾತ್ಮನೂ ಇದ್ದಾನೆ, ಜೀವನೂ ಇದ್ದಾನೆ. ಆದರೆ ತಯೋರನ್ಯ ಪಿಪ್ಪಲಂ ಸ್ವಾದು ಹತ್ತಿ, ಇದರೊಳಗೆ ಒಬ್ಬನಿದ್ದಾನಲ್ಲ ಜೀವ, ಅವರು ಪಿಪ್ಪಲ ವೃಕ್ಷದಲ್ಲಿ ಕೂತಿರೋರು. ಎಲ್ಲಿ ಅಂತ ಹೇಳಿರಲಿಲ್ಲ, ಈ ಪಿಪ್ಪಲ ವೃಕ್ಷ ಅಂತ ಹೇಳಿದರು. ಅದು ಹಣ್ಣುಗಳಿವೆ, ಜೀವ ಏನು ಮಾಡ್ತಾನೆ, ಹಕ್ಕಿ ಹಣ್ಣು ತಿಂತಾ ಇದ್ದಾನೆ. ಆದರೆ ಇದು ಒಂದು ಅನಸ್ತೆನ್ನನ್ಯ ಅಭಿಜಾಕಸೀತಿ, ಇನ್ನೊಬ್ಬ ಪರಮಾತ್ಮ ಇದ್ದಾನಲ್ಲ, ಅನ್ಯ ಭಿನ್ನ ಅಂತ ಅರ್ಥ. ವಿವೇಶ್ವರ ಭೇದಕ್ಕೆ ಸ್ಪಷ್ಟವಾಗಿ ಅನ್ಯ ಶಬ್ದ ಬಂದುಬಿಟ್ಟಿದೆ. ಅದಕ್ಕೆ ಪೃಥಕ್ ಉಪದೇಶಾತ್, ಬ್ರಹ್ಮಸೂತ್ರಗಳಲ್ಲಿ ಪೃಥಕ್ ಉಪದೇಶಾತ್ ಅಂತಲೇ ಹೇಳಿರೋ. ಅಭಿಜಾಕಸೀತಿ ಅನ್ಯ, ಇನ್ನೊಬ್ಬನು ಅನನ್ನ, ಇದೆಲ್ಲ ತಿನ್ನೋದಿಲ್ಲ, ಅನಶ್ಚನ್ ಏನು ತಿನ್ನೋದಿಲ್ಲ. ಅದು ಹೇಗಿದ್ದಾನೆ, ಭಾರಿ ಜೋರಾಗಿದ್ದಾನೆ ಪರಮಾತ್ಮ, ಏನು ತಿನ್ನೋದಿಲ್ಲ, ಜೋರಾಗಿದ್ದಾನೆ. ಒಂದು ಹಕ್ಕಿ ತಿಂದೇ ಜೋರಾಗಿದೆ, ಇದು ತಿಂದು ತಿಂದು ವೀಕಾಗಿದೆ, ತಿಂದು ತಿಂದು ವೀಕು ಜೀವ, ತಿನ್ನದೇ ಸ್ಟ್ರಾಂಗು ಪರಮಾತ್ಮ. ಪಿಪ್ಪಲ ಅಂದರೆ ಜಗತ್ತು, ವೃಕ್ಷ ಅಂದರೆ ಏನು, ಕರ್ಮಫಲ, ಫಲ ಅಂದರೆ ಫಲ ಕರ್ಮಫಲ, ಗೊತ್ತಾಯ್ತಾ. ಅದನ್ನು ಜೀವ ಅನುಭವಿಸ್ತಾನೆ, ಸೊರಗ್ತಾನೆ. ಪರಮಾತ್ಮನ ಕರ್ಮಫಲ ಅನುಭವ ಇಲ್ಲ, ಹೇಗಿದ್ದಾನೆ, ಸ್ಟ್ರಾಂಗ್ ಆಗಿದ್ದಾನೆ, ಗೊತ್ತಾಯ್ತು. ಯಾವನಿಗೆ ಫಲದ ಅನುಭವ ಇದೆಯೋ ಅವನಿಗೆ ಅದು ಏರುಪೇರು ಆಗುತ್ತೆ, ಯಾವನಿಗಿಲ್ಲೋ ಅವನಿಗೆ ಅದರ ಸಂಬಂಧ ಬರೋದಿಲ್ಲ, ದೇವರು ಆಗಿದ್ದಾನೆ. ಸಯುಜೌ ಸಂಯುಕ್ತೌ, ಜೊತೆಗೇ ಇದ್ದಾರೆ, ಸದಾ ವಿಯೋಗರಹಿತವು. ಇದನ್ನು ಅರ್ಥ ಮಾಡಿಕೊಂಡ್ರೆ ದೇವರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ದೇವರು ಜೊತೆಗೇ ಇರ್ತಾರೆ. ಆ ರೀತಿ ಇರೋದಕ್ಕೆ ಇನ್ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ಸಯುಜವು ಸದಾ ವಿಯೋಗರಹಿತವು, ಉಪಕಾರಿ ಉಪಕರ್ತೃಭಾವೇನ. ಕೆಲವು ಕಾಲಕ್ಕೆ ಇಬ್ಬರು ಭಾರಿ ಕ್ಲೋಸ್ ಅಳಿಸಿರ್ತಾರೆ, ಒಂದೇ ಕ್ಲಾಸಲ್ಲಿ ಓದ್ತಿರ್ತಾರೆ, ಆಮೇಲೆ ಡೈವರ್ಟ್ ಆಗ್ತಾರೆ, ಬೇರೆ ಕಡೆ ಹೋಗ್ಬಿಡ್ತಾರೆ. ಜೀವನದಲ್ಲಿ ಮತ್ತೆ ನೋಡೋದು ಸಂಭವ ಕೂಡ ಇರೋದಿಲ್ಲ ಕೆಲವು ಸಲ, ಇಲ್ಲಿ ಯಾವಾಗಲೂ ನೋಡ್ತಾರೆ, ನೋಡೋದೇ ಇಲ್ಲ. ದೇವ್ರು ಹಾಗಲ್ಲ, ಹೇಗಿದ್ದಾನೆ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಜೊತೆಗಿದ್ದಾನೆ, ಹಿತೈಷಿಯಾಗೇ ಇದ್ದಾನೆ ಹೊರತು ಬೇರೆ ರೀತಿ ಇಲ್ಲ. ಉಪಕಾರಿ ಉಪಕರ್ತೃಭಾವೇನ ಸಖಾಯವು, ದೇವರು ಉಪಕಾರಿ, ಇವನು ಉಪಕರ್ತೃ, ದೇವ ಪರಮಾತ್ಮ, ಇವನು ಉಪಕಾರ ಹೊಂತಕ್ಕಂಥವನು ಜೀವ. ಸಖಾಯೌದೋ ಸುಪರ್ಣ ರೂಪೌ ಜೀವೇಶೌ ಸಮಾನಂ ವೃಕ್ಷಂ ದೇಹಾಖ್ಯಂ ಏಕಂ ಅಶ್ವತ್ಥ ವೃಕ್ಷಂ, ದೇಹ ಅಂತಕ್ಕಂಥ ಅಶ್ವತ್ಥ ವೃಕ್ಷದಲ್ಲಿದ್ದಾರೆ. ಪರಿಶ್ವಜಾತೆ ಆಲಿಲಿಂಗತು, ಕ್ಲೋಸ್ ಆಗಿದ್ದಾರೆ ಎಂಬುದನ್ನು ಪರಿಶ್ವಜಾತೆ ಅಂತ ಹೇಳಿದರು. ತಯೋಹೋ ಸುಪರ್ಣಯೋಹೋ ಮಧ್ಯೆ ಅನ್ಯೋ ಜೀವ, ಒಬ್ಬನು ಅಂದರೆ ಜೀವ. ಪಿಂಪಲಂ ಅಶ್ವತ್ಥ ಫಲರೂಪಂ ದೇಹ ಜನಿತಂ ಗರ್ವಫಲ ಸ್ವರ್ವಫಲಂ ಅಸ್ವಾದು ಏವ ಸ್ವಾದುವತ್ತಿ, ಸ್ವಾದು ಅಂದರೆ ರುಚಿಯಾಗಿದೆ ಅಂತ ಹೇಳ್ತಾರೆ. ನಿಜವಾಗ ರುಚಿ ಇಲ್ಲ, ಅದು ರುಚಿ ಇಲ್ಲದ್ರೆ ಏನು ತಿಂತಿದ್ದಾನೆ, ಅವನೀಗ ರುಚಿ ಅಂತ ಭಾವಿಸಿ ತಿಂತ ಇದ್ದಾನೆ. ಅವನಿಗೆ ವಿಷಯ ಸುಖಗಳು ಒಳ್ಳೆಯದಲ್ಲೇ ಅಲ್ಲ, ಮೊದಲೇ ತೋರುತ್ತಿದೆ ಮಧುರ ವಿಷಯ ಸುಖ, ಮನೆಯಲ್ಲಿ ದುಃಖ ಅನೇಕ. ಅವನಿಗೆ ಆ ಕಾಲಕ್ಕೆ ಏನಿಸ್ತಾ ಇದೆ, ಅವನಿಗೆ ಹಿತ ಅನ್ನಿಸ್ತಾ ಇದೆ. ಅಸ್ವಾದವನ್ನು ಸ್ವಾದು ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ, ಅದೇ ಭ್ರಮೆ ಅಂದರೆ. ಅದು ಸ್ವಾದವನ್ನು ಸ್ವಾದು ಅಂತ ತಿಳ್ಕೊಂಡ್ರೆ ಭ್ರಮೆ ಅಂತ ಕರೆಯೋದಿಲ್ಲ, ಅಸ್ವಾದವನ್ನು ಸ್ವಾದು ಅಂತ ತಿಳ್ಕೊಡ್ತಾರೆ. ಅದೇ ನಡೆದಿರೋದು ಹಾಗೆ ತಾನೆ, ಎಲ್ಲೋ ತಿಂತಾನೆ, ಏನೋ ಮಾಡ್ತಾನೆ. ಇವರಿವೆ ಲೌಕಿಕರ ಪ್ರಕಾರ ಕೂಡ ತಪ್ಪದು, ಸಿಕ್ಕಲ್ಲಿ ತಿನ್ನಬೇಡಿ ಇವರೇ ಹೇಳ್ತಾರೆ, ಸಿಕ್ಕಲ್ಲಿ ತಿನ್ನಬೇಡಿ, ಅಸೇದಬೇಡಿ ಅಂತಲೇ ಮಾರ್ತಾರೆ, ಕುಡಿಬೇಡಿ ಅಂತಲೇ ಕುಡಿದು ಮಾಡ್ತಾರೆ. ಅದೇ ರೀತಿ ವಿಚಿತ್ರ ಸ್ವಭಾವ ಇದು, ಆದರೆ ಶಾಸ್ತ್ರದಲ್ಲಿ ಅದನ್ನು ನಿಂದೆ ಮಾಡ್ತಾರೆ. ಸ್ವಾದುವತ್ ಅಸ್ತಿ ಅನ್ಯ ಈಶ್ವರ ಅನಶ್ಚನ್ ಜೀವಾದ್ಯಂ, ಜೀವಾದ್ಯಂ ಅಂದ್ರೇನು, ಅದ್ಯಂ ಅತ್ತುಂ ಯೋಗ್ಯಂ ಮದ್ಯಂ, ಜೀವನ ಏನು ತಿಂತಾರಲ್ಲ ಅದನ್ನು ದೇವರು ಎಂದೂ ತಗೊಳ್ಳೋದಿಲ್ಲ. ಜೀವಭೋಕ್ತ ಜೀವನ ತಿನ್ನೋ ಪದಾರ್ಥನೇ ಬೇರೆ, ದೇವರು ತಿನ್ನೋ ಪದಾರ್ಥನೇ ಬೇರೆ. ಸಿಂಪಲ್ ಅದು, ಅದು ಬಾಳೆಹಣ್ಣು ಇರ್ತದೆ, ಸಿಪ್ಪೆನ ಪಶು ತಿಂತದೆ, ತಿರುಳನ್ನು ಇವನು ತಿಂತಾರೆ. ಒಂದೇ ಹಣ್ಣನ್ನು ಇಬ್ಬರು ಒಂದೇ ರೀತಿ ತಿನ್ನೋದಿಲ್ಲ. ಅದೇ ರೀತಿಯಲ್ಲಿ ಕರ್ಮಫಲವನ್ನು ಪರಮಾತ್ಮ ಸ್ವಾಮಿಯಾಗಿ ನಿಯಮನ ಮಾಡ್ತಾನೆ. ಸಾರಭಕ್ತರಾಗಿದ್ದಾನೆ ಜೀವ, ಅಸಾರವನ್ನು ಸಾರು ಅಂತ ತಿಂತಾನೆ. ಇದು ಅರ್ಥ ಮಾಡ್ಕೊಂಡು ಡಿಫರೆನ್ಸ್ ಗೊತ್ತಾಗುತ್ತೆ. ಒಂದೇ ಪದಾರ್ಥ ದೇವರು ಎದುರು ತೋರಿಸ್ತಾನೆ. ಈಗ ಹಣ್ಣು ಯಾರಿಗೆ ಕೊಟ್ಟರು ಕೂಡ ನಾವೇನು ಮಾಡ್ತೀವಿ, ಸಿಪ್ಪೆ ತಿಂತೀನಿ ಅಂತ ಯಾರಿಗೆ ಕೊಡೋದಿಲ್ಲ. ನೋಡಿ ಸಿಪ್ಪೆ ಹಸ್ತು ಬಿಟ್ಟರಲ್ಲ, ಪೂರ್ತಿ ಕೊಡ್ತಿರ್ಬೇಕಾಗಿತ್ತು ಅಂತ ಯಾರು ಅನ್ನೋದೇ ಇಲ್ಲ. ಕೊಡ್ಬೇಕಾದ್ರೆ ಏನಂತ ಕೊಡ್ತಾರೆ, ಸಾರಭಕ್ತ ಹಣ್ಣು ತಿನ್ನಿ ಅಂತ ಬರ್ತ ಕೊಡೋದು ಹಣ್ಣನ್ನು ಹೇಳೋದು ತಿನ್ನಿ ಅಂಥೇಳಿ. ಎದುರಿಗೆ ಸಿಪ್ಪೆ ಬಿಸಾಕಿದ್ರು ಕೂಡ ಅದು ಯಾಕೆ ತಿನ್ನಲಿಲ್ಲ ಅಂತ ಕೇಳೋದಿಲ್ಲ. ಇನ್ನೊಂದು ಕಾಯ್ಗೆ ಕೂತಿರುತ್ತೆ ಪಶುವಾಗಲೇ, ನನ್ನ ಭಾಗ ಆದಂತ ಕಾಯ್ತಾ ಇರುತ್ತೆ, ಗೊತ್ತಾಯ್ತಾ. ಅದೇ ರೀತಿಯಲ್ಲಿ ಜೀವನ ಭಾಗನೇ ಬೇರೆ, ದೇವರ ಭಾಗನೇ ಬೇರೆ. ಒಂದೇ ಒಂದು ಹಣ್ಣು ಎರಡು ಭಾಗ ಇದೆ, ಒಂದೇ ಒಂದು ಕರ್ಮ ಎರಡು ಫಲ ಇದೆ. ಜೀವಭೋಗ್ಯವಾದ ಜೀವಾದ್ಯಂ, ಜೀವಭೋಗ್ಯವಾದ ಫಲ ಅದು ಏನು ಮಾಡುತ್ತೆ, ಅದು ವೀಕನ್ ಮಾಡುತ್ತೆ. ಆದರೆ ಪರಮಾತ್ಮ ಭೋಗ್ಯವಾದದ್ದು ಏನೋದು ಸಾರಭೋಕ್ತ, ಸಂಬಂಧನೇ ಇಲ್ಲ ಪರಮಾತ್ಮ. ಅದಕ್ಕೆ ಪರಮಾತ್ಮ ಶುಭಾತ್ಮ ಅಂತ ಕರೆದಿದ್ದಾರೆ. ಏನೋ ಸಾರ, ಸಾರ ಅಂತ ಕೊನೆಗೆ ಸಾರ ತಾನೇ, ಸಾರಾತ್ ಸಾರ ತರೋ ಹರಿಹಿ. ಆದ್ದರಿಂದ ಕೊನೆಗೆ ತಾನೇ ಸಾರ. ಅದಕ್ಕೆ ಸ್ವರೂಪ ಪರಮಾತ್ಮ ರೂಪರೂಪಗಳ ಐಕ್ಯ ಚಿಂತನೇ ಸಾರಭೋಕ್ತೃತ್ವ ಅಂದ್ರೆ ಅದೇ ಮುಂದೆ ಹೇಳಿದರು. ಯಾಕಂದ್ರೆ ಕಾಶ್ರು ದೀಪ್ತವು ಅಭಿಚಾಕಸಿ, ಕಾಶ್ರು ಅನ್ನೋ ಧಾತು ದೀಪ್ತಿ ಅಂತ ಅದಕ್ಕೆ ಅರ್ಥ. ಯಂಗ್ಲುಗಂತಂ ಪ್ರಕಾಶತೆ, ಆ ರೂಪ ಎಲ್ಲಿಂದ ಬಂತು ಅಂತ ಕೇಳಿ ಚಾಕಸೀತೆ ಅನ್ನೋ ರೂಪ, ಅನೇಕ ರೂಪಗಳ ಅದರ ರೂಪ ಅಂತ ತಿಳಿಸಿದ್ರು. ಯಗಂತ ಇತ್ಯಾದಿಗಳಲ್ಲಿ ಯಂಗ್ಲುಗಂತ ರೂಪ. ಸ್ವಸ್ಥಿತ್ಯೈ ನ ತದಪೇಕ್ಷತೆ ಇತಿ ಭಾವ. ಜೀವನಿಗೆ ಫಲ ತಿಂದೋದ್ರೆ ಆಗೋದಿಲ್ಲ, ಊಟ ಇಲ್ಲ ಅಂದ್ರೆ ಆಗಲಿ ಹೊರಗೆ ಬಿಡ್ತಾರೆ, ದೇವರಿಗೇನು ಸಮಸ್ಯೆನೇ ಇಲ್ಲ. ತದುಪ್ತಂ ಏಕಾದಶ ಸ್ಕಂಧೇ, ಇಡೀ ಶ್ಲೋಕನ ಹಾಗೆ ಅರ್ಥ ಹೇಳಿರೋ ಭಾಗ ಏಕಾದಶ ಸ್ಕಂಧ. ಇದೇ ಶ್ಲೋಕ ಹಾಗೆ ಬರುತ್ತೆ, ಸ್ವಲ್ಪ ವ್ಯತ್ಯಾಸ ಕೋಟ್ ಮಾಡ್ತಾರೆ. ಏಕಸ್ತಯೋ ಖಾದತಿ ಪಿಪ್ಪಲ ಅನ್ನಂ ಅನ್ಯೋ ನಿರನ್ನೋಪಿ ಬಲೇನ ಭೂಯಾನ್ ಇತಿ. ಉದ್ಧವ ಕೃಷ್ಣ ಸಂವಾದದಲ್ಲಿ ಬರುತ್ತಾ ಮಾತು. ಅಸ್ಯ ಬಂಧ ಮೋಕ್ಷ ಹೇತು ಕ್ರಮೇಣ ಆಹಾ ಸಮಾಪ್ತಃ ಇತಿ ಜುಷ್ಟಮಿತಿ ಚ. ಪರಮಾತ್ಮನ ಜೀವನಿಗೆ ಬಂಧಕ್ಕೇನು ಕಾರಣ, ಮೋಕ್ಷಕ್ಕೇನು ಕಾರಣ ಅನ್ನೋದನ್ನು ಹೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಶ್ಲೋಕ. ಸಮಾನೇ ವೃಕ್ಷೆ ಪುರುಷ ನಿಮಗ್ನ ಅನೀಶಯ ಶೋಚತಿ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಂ ಅಸ್ಯ ಮಹಿಮಾನಂ ಇತಿ ವೀತಶೋಕ. ಸಮಾನೇ ವೃಕ್ಷೆ, ಒಂದೇ ದೇಹದಲ್ಲಿ ಇಬ್ಬರು ಇದ್ದರೂ ಕೂಡ ಪುರುಷ ನಿಮಗ್ನ ಅನೀಶಯ, ಜೀವ ಇದ್ದಾನಲ್ಲ ಅನೀಶಯ, ಅವನ ಅಸಮರ್ಥ ಅಸ್ವತಂತ್ರ, ಅದಕ್ಕೆ ನಿಮಗ್ನ ಮುಳುಗೋಗ್ಬಿಟ್ಟಿದ್ದಾನೆ ಸಂಸಾರಿ ಅಕ್ಷಯ ಸಾಗರೇ ಮುಳುಗೋಗಿದ್ದಾನೋ. ಆದರೆ ಅದ್ಯತೆಗೆ ಏನಾಗಿದ್ದ, ಅನೀಶಯ ಅಸ್ವಾತಂತ್ರ್ಯ ಶೋಚತಿ ಮುಖ್ಯಮಾನ ಮೋಹಕ್ಕೊಳಗಾಗ್ತಾನೆ, ಶೋಚ ದುಃಖಕ್ಕೊಳಗಾಗ್ತಾನೆ. ಅನೀಶತ್ವನೇ ಅವನ ಶೋಕಕ್ಕೆ ಕಾರಣ, ಮೋಹಕ್ಕೆ ಕಾರಣ. ಜುಷ್ಟಂ ಯದಾ ಪಶ್ಯತಿ, ಅವ ಯಾವಾಗ ಅವನು ಅನ್ಯಂ ಈಶಂ ಯದಾ ಪಶ್ಯತಿ, ದೇವರನ್ನ ಯಾವಾಗ ನೋಡ್ತಾನಲ್ಲ, ಅಪರೋಕ್ಷಜ್ಞಾನ ಆಗತ್ತಲ್ಲ, ಆಗ ಅಸ್ಯ ಮಹಿಮಾನ ಮಿತಿ ಮಿತಿ, ಆಗ ಶೋಕ ಹೋಗಿಬಿಡುತ್ತೆ ಅವನಿಗೆ. ಇಲ್ಲಿವರೆಗೂ ದೇವರನ್ನು ನೋಡದೇ ಇರ್ತಾನೆ, ಅಲ್ಲಿವರೆಗೂ ಅವನಿಗೇನಿದೆ ದುಃಖ. ಯಾವಾಗ ದೇವರು ನೋಡ್ತಾನೆ ದುಃಖ ಹೊರಟೋಯ್ತು. ಅದೇ ಭಿದ್ಯತೆ ಹೃದಯ ಗ್ರಂಥಿ ಅಂತ ಹೇಳಿದ ಹಾಗೇನೆ. ಸಮಾನೇ ಏಕಸ್ಮಿನ್ ದೇಹಾಖ್ಯೆ ಪಿಪ್ಪಲ ವೃಕ್ಷೇ ನಿಮಗ್ನ ನಿರೂಢ ಮಮತಾದಿ ಅಭಿಮಾನವಾನ್ ಪುರುಷ ಜೀವ ಅನೀಶಯ ನ ವಿದ್ಯತೆ. ಉದಾಹರಣೆಗೆ ಎರಡು ದೃಷ್ಟಾಂತ ಕೊಡ್ತಾರೆ. ಒಬ್ಬ ಇಬ್ಬರು ಕೋಲು ಹಿಡ್ಕೊಂಡಿದ್ದಾರೆ ಕೈಯಲ್ಲಿ, ಒಬ್ಬರು ಮುದುಕ ಕೋಲು ಹಿಡ್ಕೊಂಡಿದ್ದಾನೆ, ಒಬ್ಬರು ಹುಡುಗ ಕೋಲು ಹಿಡ್ಕೊಂಡಿದ್ದಾನೆ. ಅದು ಇಬ್ಬರಲ್ಲಿ ವ್ಯತ್ಯಾಸ ಏನಂದ್ರೆ ಇಬ್ಬರಲ್ಲೂ ಕೈಯಲ್ಲೂ ಕೋಲು ಇದೆ. ಅವನು ಕೋಲು ಬಿಟ್ಟರೆ ಬಿದ್ದುಬಿಡ್ತಾನೆ ಪಾಪ, ಇವನು ಕೋಲು ಬಿಸಾಕ್ತಾನೆ ಬೇಕಾದ್ರೆ, ಏನು ಬೇಕಿಲ್ಲ. ಆದರೆ ದೇವರಿಗೆ ಕರ್ಮ ಹೇಗಿದೆ ಅಂತ ಕೇಳಿದರೆ ಕಂಟ್ರೋಲಲ್ಲಿದೆ. ಜೀವನಿಗೆ ಏನಾಗಿದೆ ಅಂತ ಕೇಳಿದ್ರೆ ಡಿಪೆಂಡೆನ್ಸ್ ಇದೆ, ಅದು ಬಿಟ್ಟ ದಪ್ಪ ಅಂತ ಬಿದ್ದುಬಿಡ್ತಾನೆ. ಅದಕ್ಕೇನೆ ಇಬ್ಬರು ಕೈಯಲ್ಲಿ ಇದ್ರೂ ಕೂಡ ಇರೋ ರೀತಿ ಬೇರೆ ಆಗಿದೆ. ಅದಕ್ಕೆ ದೇವರ ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ನಮಗೇನಿಸುತ್ತೆ, ಸಣ್ಣ ಪುಟ್ಟ ಮನೆ ಕಟ್ಟೇನೇ ಗೋಳಾಡ್ಬಿಡ್ತೇವೆ ನಾವು, ಜಗತ್ ಸೃಷ್ಟಿ ಮಾಡ್ತಾನೆ ಪರಮಾತ್ಮ, ಅವನೇ ಬರ ನೋಡಿದ್ರ ಎಷ್ಟು ಕಷ್ಟಪಡ್ಬೇಕು ಅವನು ಅಂತ ಅನ್ಕೊಂಬಿಟ್ರೆ ಏನು ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ ಕೈಯಲ್ಲಿದೆ, ಅದಕ್ಕೆ ದುಃಖ ಆಗೋದಿಲ್ಲ. ನಮಗೇನಿಲ್ಲ, ಕೈಯಲ್ಲಿಲ್ಲಾರು ದುಃಖ ಆಗುತ್ತೆ. ಸ್ವಾತಂತ್ರ್ಯ ಇದ್ದಲ್ಲಿ ಏನಿಲ್ಲ, ದುಃಖ ಇಲ್ಲ. ಅಸ್ವಾತಂತ್ರ್ಯದಲ್ಲಿ ಏನಿದೆ, ದುಃಖ ಇದೆ. ಅದಕ್ಕಾಗಿ ಜುಷ್ಟಂ ಯದಾ ಪಶ್ಯತಿ ಅನ್ಯಂ ಈಶಂ ಅಸ್ಯ ಮಹಿಮಾನಂ ಇತಿ ವೀತ ಅನೀಶಾ ಅಂದರೆ ಅಸ್ವತಂತ್ರ. ಈಶಾ ಅಂದರೆ ಸ್ವತಂತ್ರ, ಅನೀಶ ಅಂದರೆ ಸ್ವತಂತ್ರನಲ್ಲದೆ ಇರತಕ್ಕಂಥವನು. ಮಮತಾದಿ ಅಭಿಮಾನವಾನ್ ಪುರುಷ ಜೀವ ಅನೀಶಯಾ ಚ ವಿ ನ ವಿದ್ಯತೆ ಅನ್ಯ ಈಶೋ ಯಶ್ಯಾ ಸ ಅನೀಶ ಸ್ವತಂತ್ರ ಭಗವನ್ಮತಿ ತಯಾ ಮುಹ್ಯಮಾನ ಶೋಚತಿ. ಇನ್ನೊಂದು ರೀತಿ ಅನ್ವಯ ಮಾಡಿದರು. ಅನೀಶಯ ಸ್ವತಂತ್ರವಾಗಿರ್ತಕ್ಕಂಥ ಭಗವಂತನ ಅಧೀನದಲ್ಲಿದ್ದು ಮೋಹಶೋಕಾಗೊಳಗಾಗ್ತಾ ಇದ್ದಾರೆ. ಭಗವಂತ ಅಜ್ಞಾತ್ವ ಸಾಂಸಾರಿಕ ಕ್ಲೇಶಂ ಅನುಭವತಿ. ಜುಷ್ಟಂ ಜುಷಿ ಪ್ರೀತಿ ಸೇವರ ಯೋಹೋ ಸರ್ವಸೇವ್ಯಂ ಈಶಂ ವಿಷ್ಣು ಜೀವಾದನ್ಯಮಿತಿ ನೋಡಿ. ಯಾವಾಗ ಅನ್ಯಂ ಪಶ್ಯತಿ, ಸ್ಪಷ್ಟವಾದ ಮಾತಿದೆ, ನಮ್ಮಿಂದ ಭಿನ್ನನಾದ ಜೀವನ ದೇವರನ್ನು ನೋಡಿದಾಗ ಮುಕ್ತನಾಗ್ತಾನೆ ಅಂತ ಹೇಳಿದ್ರಿಂದ ಇವ್ರ ಪ್ರಕಾರ ಅಹಂ ಬ್ರಹ್ಮಾಸ್ತ್ರ ಅರ್ಥ ಇಲ್ಲೇ ಇಲ್ಲ ಇಲ್ಲಿ. ಅದೇ ಹಿಂದೂ ಕೂಡ ಬಂತಲ್ಲ, ನೈಷಾ ತರ್ಕೇಡ ಮತಿರಾಪನೇಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ಯಾರು ಉಪದೇಶ ಗುರುಗಳಾಗ್ಲಿಕ್ಕೆ ಯಾರು ಅರ್ಹರು ಅಂತ ಕೇಳಿದರೆ ಅನ್ಯರು. ಅನ್ಯರು ಅಂದ್ರೆ ಏನು? ದ್ವೈತಿಗಳು. ಅವರೇ ಅರ್ಥ ಬರೀತಾರೆ. ದ್ವೈತ ಜ್ಞಾನಿಗಳೇ ಗುರುಗಳಾಗಬೇಕು ಹೊರತು ಅದ್ವೈತ ಗುರುಗಳಾಗ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಅನ್ಯ ಮತ್ತೆ ಸ್ಪಷ್ಟ ಬಂತು, ಅನ್ಯನಾದ ಪರಮಾತ್ಮನನ್ನು ಭಿನ್ನನಾದ ಗುರುಗಳಿಂದ ತಿಳ್ಕೋಬೇಕು ಅಂತ ಹೇಳಿದ್ರಿಂದ ಎಲ್ಲ ಭೇದ ಬಂದೋಯಿತು. ಅದನ್ನು ತಿಳಿಸ್ತಾರೆ, ಅನ್ಯ ಭಿನ್ನನಾದಂಥ. ಯಾವ ರೀತಿ ಭಿನ್ನ ಅಂದರೆ, ಸ್ವತಂತ್ರ ಅವನು, ಅಸ್ವತಂತ್ರ ನಾವು, ಪೂರ್ಣ ಅವನು, ಅಪೂರ್ಣರು ನಾವು, ಸುಖಿ ಅವನು, ದುಃಖಿಗಳು ನಾವು, ವ್ಯಾಪ್ತ ಅವನು, ಅಣಗಡು ನಾವು. ಎಷ್ಟು ಡಿಫರೆನ್ಸ್ಗಳು, ಒಂದಲ್ಲ ಎರಡಲ್ಲ. ಅದು ಅನ್ಯ 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 ಅಂತ ಹೇಳ್ಕೊಂಡಾಗ ಡಿಫರೆಂಟ್ ಅಂತ, ಅನ್ಯ ಶಬ್ದಕ್ಕೆ ಎರಡು ಅರ್ಥ. ಜಸ್ಟ್ ಡಿಫರೆಂಟ್ ಬೇರೆ, ಕ್ವಾಲಿಟಿ ವೈಸ್ ಡಿಫರೆನ್ಸ್ ಬೇರೆ. ಉದಾಹರಣೆ, ಎ ಬಿ ಇರಲಿ, ಎರಡು ಹಾಲಿದೆ, ಎರಡು ಹಾಲೆ, ಅದು ಈ ಹಾಲು ಬೇರೆ, ಆ ಹಾಲು ಬೇರೆ, ಅಥವಾ ಹಾಲು ಫಾಲಿಡಲ್ಲಿದೆ, ಎರಡೂ ಬೇರೆ, ಎಂಥ ಬೇರೆ ಅದು? ಆಪೋಸಿಟ್ ಪ್ರಾಪರ್ಟಿ ಇಟ್ಕೊಂಡು ಬೇರೆ, ಅದು ಬೇರೆ ಅಂದ ತಕ್ಷಣ ಸಾಮಾನ್ಯ ಬೇರೆ ಅಲ್ಲ, ಟೋಟಲಿ ಬೇರೆ. ಅದು ದೇವರ ಮಹಿಮೆ. ಇದೇನು ಇದು ಸುಳ್ಳು ಹೇಳುತ್ತೆ ಅಂತ ಹೇಳ್ಬಿಡ್ತಾರೆ, ಇದಿಷ್ಟು ಸುಳ್ಳೇ ಗೊತ್ತಾಯ್ತಾ, ಅದರದ್ದು ಉಪಯೋಗ ಇಲ್ಲ. ಭಗವಂತಮ್ಮ ಜ್ಞಾತ್ವಾ ಸಾಂಸಾರಿಕ ಕ್ಲೇಶವನುಭವತಿ ಜುಷ್ಟಂ ಜುಷಿ ಪ್ರೀತಿ ಸೇವನ ಯೋಹೋ ಸರ್ವಸೇವ್ಯಮೀಶಂ ವಿಷ್ಣು ಜೀವಾದನ್ಯಂ ಇತಿ ತದೇತತ್ ಸತ್ಯಂ ಇತ್ಯಾದಿನ ಉಕ್ತ ಪ್ರಕಾರೇಣ ಅಖಿಲ ಕರ್ಮಾರಾಧ್ಯತ್ವ ಜಗತ್ಸೃಷ್ಟುತ್ವಾದಿ ರೂಪಂ ರೂಪ ರೂಪಂ ಅಸ್ಯ ಈಶಸ್ಯ ಮಹಿಮಾನಂ ಚ ಯದಾ ಪಶ್ಯತಿ. ದೇವರನ್ನು ಹೇಗೆ ನೋಡಬೇಕು? ಎರಡು ರೀತಿ ಪಶ್ಯತಿ. ಒಂದು ಮಹಿಮೆಯನ್ನು, ಶಾಸ್ತ್ರದಿಂದ ಪರೋಕ್ಷ ಜ್ಞಾನ, ಆಮೇಲೆ ಡೈರೆಕ್ಟಾಗಿ ನೋಡ್ತಾನೆ. ಯಾವಾಗ ಕಾಣ್ತಾನೋ ಅಲ್ಲಿಗೆ ಹೋಯಿತು. ಶಾಸ್ತ್ರ ಓದೋಕ್ಕೆ ಶುರು ಮಾಡಿದ ದುಃಖ ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು. ದೇವರನ್ನು ಕಂಡ ಪೂರ್ತಿ ಹೊರಟೋಯ್ತು. ಕ್ಯೂನಲ್ಲಿ ಸೇರಿದಾಗ ಅರ್ಥ ಸಮಾಧಾನ, ಕ್ಯೂನಲ್ಲಿ ಸಿಗ್ತಾವೆ, ಸದ್ಯ ಕ್ಯೂ ಸಿಕ್ತು ಅಂತೇಳಿ. ಆಮೇಲೆ ಸೀಟ್ ಸಿಕ್ತು, ಇನ್ನೂ ಖುಷಿ ಆಯಿತು ಅವ್ರಿಗೆ. ಒಂದು ಕ್ಯೂ ನೆಟ್ ಬ್ಯಾನ್ ಮಾಡಿ ಅಲ್ಲಿಗೆ ಇಲ್ಲೇ ಸಾಲ್ವ್ ಆಗಿಬಿಡ್ತಾನೆ ಪೂರ್ತಿಯಾಗಿ. ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿಬಿಟ್ರೆ ರಿಸಲ್ಟ್ ನೋಡೋ ಚಾನ್ಸ್ ಕೂಡ ಇಲ್ಲ, ಹಾಗಾಗತ್ತೆ. ಅದಕ್ಕೆ ಈ ಮೊದಲು ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ. ಮಹಿಮಾನಂಚ ಯದಾ ಪಶ್ಯತಿ ಪುರುಷೋ ಜೀವ. ಅದಕ್ಕೆ ಓದೋದು ಕೇಳೋದಷ್ಟು, ಕಂಡಾಗಲಿ ಅನುಭವಕ್ಕೆ ಬಂದಾಗ ಅದು ಗೊತ್ತಾಗುತ್ತೆ. ತದಾ ವೀತಶೋಕ ಅಪಗತ ಕ್ಲೇಶ ಮುಕ್ತೋ ಭವತಿ ಇತ್ಯರ್ಥ. ಸಮಾನೇ ವೃಕ್ಷೇ ಪುರುಷೋ ನಿಮಗ್ನ ಅನೀಶಯ ಶೋಚತಿ ಮುಹ್ಯಮಾನ ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶ. ಜುಷ್ಟ ಆತ, ಜುಷ್ಟ ಅಂದ್ರೇನು? ಬ್ರಹ್ಮಾದಿಗಳಿಂದ ಒಂದೇ ವಂದ್ಯಂ, ಎಲ್ಲರಿಂದ ಸೇವಿತನಾದವರು. ಅವೇನು ದೊಡ್ಡ ಉಪಕಾರ ದೇವರಿಗೆ ಮಾಡೋದಲ್ಲ, ಎಲ್ಲರಿಂದ ಸೇವಿತನಾದ ಪರಮಾತ್ಮನನ್ನು ನಾವು ಸೇವೆ ಮಾಡ್ತೇವೆ ಅಂದರೆ ನಮ್ಮ ಭಾಗ್ಯ ಇದು. ಯಾರೂ ಮಾಡೋರಿಲ್ಲ, ನಾವು ಮಾಡ್ತೀವಿ ಅಂದರೆ ಅವನು ಪುಣ್ಯ ಅಂತ ಅರ್ಥ. ಯಾರೋ ಕೂತಿದ್ದೆ, ಯಾರೂ ಕೇರ್ ಮಾಡಲಿಲ್ಲ, ಒಬ್ಬನು ಕೇರ್ ಮಾಡಿದ, ಸದ್ಯ ನೀನಾರು ಬಂದೆ ಪುಣ್ಯಾತ್ಮ ಅಂತ ಹೇಳಿದ. ಅಂದರೆ ಇವತ್ತು ನಮ್ಮನ್ನು ಯಾರು ನೋಡ್ತಾರೆ ಅಂದರೆ ನಮಗೆ ಅದು ನಮ್ಮ ಭಾಗ್ಯ ಅಷ್ಟೇ. ದೇವರು ನೋಡ್ತಾರೆ ಅಂದರೆ ನಮ್ಮ ಭಾಗ್ಯ ಅದು, ದೇವ್ರ ಭಾಗ್ಯ ಅಲ್ಲ. ಯಾರ ಭಾಗ್ಯ ಅದು? ನಮ್ಮದೇ ಭಾಗ್ಯ. ನಮಗಿಂತ ಉತ್ತಮರನ್ನು ಸೇವೆ ಮಾಡೋಕ್ಕೆ ತಯಾರಿರಬೇಕಾದ್ರೆ ಇವತ್ತು ನಮಗೆ ಆ ಭಾಗ್ಯ ಸಿಕ್ತು ಅಂದರೆ ಹೇಳಬೇಕಲ್ಲ. ಭಿಕ್ಷುಕನಿಗೆ ಹಾಕ್ತೇವೆ, ಭಿಕ್ಷುಕನ ಭಾಗ್ಯ. ಶ್ರಾವಣ ಭಿಕ್ಷೆ ಮನೆ ಕರಿತೇವೆ, ನಮ್ಮ ಭಾಗ್ಯ ಅದು. ಗೊತ್ತಾಯ್ತಾ? ಶ್ರಾವಣ ಭಿಕ್ಷೆ ಬಂದರು ನಾವು ದೊಡ್ಡವರಾಗ್ಬಿಡ್ತೀವಿ, ಏನಾಗ್ಬಿಡತ್ತೆ ಈಗ? ಅಲ್ಲ, ಅವ್ರು ಬಂದೆ ಅವ್ರ ಅನುಗ್ರಹ, ಇವನಿಗೆ ಮಾಡಿದ ನಾವು ಅನುಗ್ರಹ. ಭಿಕ್ಷಕನಿಗೆ ಹಾಕಿದಾಗ ನಾವು ಅನುಗ್ರಹ ಮಾಡಿದಾಗ ಲೆಕ್ಕ, ಅವ್ರು ಬಂದರೆ ಅವ್ರು ನಮ್ಮೇಲೆ ಅನುಗ್ರಹ ಮಾಡಿದಾಗ ಲೆಕ್ಕ. ಸೊ ದೇವರು ಜುಷ್ಟನಾದ್ದರಿಂದ ಅವ್ನು ಮಾಡೋ ಸೇವೆಯೆಲ್ಲ ನಮ್ಮ ಕರ್ತವ್ಯ, ನಮ್ಮ ಭಾಗ್ಯ ಅಂತ ತಿಳ್ಕೊಂಡು ಮಾಡಬೇಕು. ಯಥಾ ವೀತಶೋಕ ಅಪಗತ ಕ್ಲೇಶ ಮುಕ್ತೋ ಭವತಿ ಪ್ರತಿಬಂಧ ಕರ್ಮಣ ಭಾವಾತ್ ಕಥಂ ತದೃಷ್ಟ್ಯ ಮುಕ್ತಿ ಅಶರೀರಸ್ಯ ದೃಷ್ಟಿರ್ವ ಕಥಂ ಇತ್ಯತಃ ಪೂರ್ವಮಂತ್ರಾರ್ಥಮೇವ ವಿಷದ ಮಾಹ ಯದಾ ಪಶ್ಯ. ಹಿಂದಿನ ಮಂತ್ರದಲ್ಲಿ ಇರುವ ವಿಷಯ ಮುಂದುವರಿಸ್ತಾ ಇದ್ದಾರೆ. ಎರಡು ಪ್ರಶ್ನೆಗೆ ಉತ್ತರ ಕೊಡಬೇಕೀಗ. ಅಲ್ರಿ, ಮುಕ್ತರಾಗ್ತಾರೆ ಅಂತ ಹೇಳಿದ್ರಿ, ಕರ್ಮ ಅನಾದಿಕಾಲದ ಕರ್ಮ ಇದೆ, ಅದು ಬಂಧಕವಾಗಿದೆ, ಅನ್ಮಾತ್ರಕ್ಕೆ ಅಂದೇ ಆಗಿರೋದ್ರಿಂದ ಅಪರೋಕ್ಷ ಜ್ಞಾನವಾದರೂ ಕೂಡ ಮೋಕ್ಷ ಹೇಗಾಗತ್ತೆ? ಒಂದು ಪ್ರಶ್ನೆ. ಮತ್ತು ದೇವ್ರು ನೋಡಬೇಕು ಅಂತೀರಿ, ಪ್ರಾಕೃತ ದೇಹ ಇಲ್ಲ ಅಂತೀರಿ ಅವನಿಗೆ, ಮತ್ತು ಅವ್ನು ನೋಡೋದು ಹೇಗೆ? ಎರಡು ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥ ಶ್ಲೋಕ ಅಂತ ಹೇಳಿ ಅವತಾರಿಕ ಕೊಟ್ರು. ಯದಾ ಪಶ್ಯ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ಅದೇ ಸತ್ ಕೋಟ್ ಮಾಡ್ತಾರೆ ವಾಕ್ಯನ. ಯದಾ ಪಶ್ಯ ಪಶ್ಯತೆ ರುಗ್ಮವರ್ಣಂ, ಜೀವ ಏನು ಮಾಡಬೇಕು? ದೇವರನ್ನು ನೋಡಬೇಕು. ಪಶ್ಯ ಪಶ್ಯತಿ ಇತಿ ಪಶ್ಯೋ ಜೀವ, ಜೀವನು ಯಾವಾಗ ರುಗ್ಮವರ್ಣನ ಪರಮಾತ್ಮ ನೋಡ್ತಾನೆ ಅಂತ ಹೇಳಿದ್ರೆ ದೇವರಿಗೆ ರೂಪ ಇದೆ ಅಂತ ಆಯ್ತು, ನಿರಾಕಾರ ಅಲ್ಲ ಅಂತ ಆಯ್ತಾಗ. ಬಂಗಾರದ ಬಣ್ಣ ಇರಬೇಕಾದ್ರೆ ದೇವ್ರ ರೂಪ ಇದೆಯೋ ಇಲ್ವಾಗ? ಇದೆ. ಅದರಿಂದ ರೂಪ ಇಲ್ಲ ಹಾಗೆ ನೋಡ್ಬೇಕು ಅಂತ ಪ್ರಶ್ನೆ ಹೊರಟೋಯ್ತು. ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ, ಸುಮ್ಮನೆ ನೋಡಬಾರ್ದು, ಅವನು ಕರ್ತಾರ ಅಂತ ನೋಡಬೇಕು, ಅವನು ಕರ್ತೃ ಅಂತ ನೋಡಬೇಕು ಅಂತ ಭೇದ ಬಂತು ನಮಗಾಗ. ಈಶಂ, ಅವನು ಸ್ವತಂತ್ರ, ನಾವು ಅಸ್ವತಂತ್ರರು. ಪುರುಷ, ಅವನು ಪೂರ್ಣ ಷಡ್ಗುಣ ನಾವಲ್ಲ. ಬ್ರಹ್ಮ ಯೋನಿಂ, ಬ್ರಹ್ಮದೇವರಿಗೆ ತಂದೆಯವರು, ಬ್ರಹ್ಮದೇವರಿಗೆ ಯೋನಿ ತಂದೆ, ಅಥವಾ ಬ್ರಹ್ಮ ಅಂದರೆ ಶಾಸ್ತ್ರ, ಶಾಸ್ತ್ರ ಯೋನಿತ್ವ, ಎರಡರ್ಥನೂ ಗ್ರಾಹ್ಯಲ್ಲಿ ಬ್ರಹ್ಮ ಯೋನಿಮ್ಯದ ಪದರು ಬ್ರಹ್ಮ ಯೋನಿ ಶಾಸ್ತ್ರದಿಂದ ತಿಳ್ಕೊಂಡ. ಈ ಡೈರೆಕ್ಟ್ ನೋಡ್ದ. ತದಾ ವಿದ್ವಾನ್, ಆ ಮೊಮೆಂಟಲ್ಲಿ ಯದಾ ತದಾ, ಯದಾ ಯಾವಾಗ ನೋಡ್ತಾನೋ ತದಾ ಹೀಗಾಗ್ತಾನೆ. ಯಾವಾಗ ಹೋಗುತ್ತೋ ಅವಾಗ ಹೀಗೆ, ಯಾವಾಗ ಮುಡ್ತೀಯೋ ಅವಾಗ ಬೆಂಕಿ ಸುಡುತ್ತೆ ಅಂತ. ಯಾವಾಗ ಬೆಂಕಿಯನ್ನು ಮುಡ್ತೀಯೋ ಅವಾಗ ಅದು ಸುಡುತ್ತೆ ಅಂತ ಹೇಳಿದ್ರೆ ಏನು? ಮುಟ್ಟೋದು ಸುಡೋದು ಏನಾಯ್ತಾಗ? ಒಂದೇ ಕಾಲಕ್ಕೆ ಮುಟ್ಟಿದ ತಕ್ಷಣ ಸುಡಿತು. ಅದೇ ರೀತಿ ದೇವ್ರು ನೋಡಿದ ತಕ್ಷಣ ಏನಾಯ್ತು? ಸಂಸಾರ ಬಂಧನ ಬಿಡುಗಡೆಯ ವಿದ್ಯತೆ ಹೃದಯ ಗ್ರಂಥಿ ಅಂತ ಹೇಳೋದಕ್ಕೆ ಸಮಕಾಲೀನತ್ವ ಹೇಳಬೇಕಾಗಿದೆ. ತದಾ ವಿದ್ವಾನ್, ಆಗ ಜ್ಞಾನಿ ಆಗ್ತಾನೋ. ನಿಜವಾದ ಜ್ಞಾನಿ ಆಗೋದು ಯಾವಾಗ? ಅಪರೋಕ್ಷ ಜ್ಞಾನ ಬಂದ ಮೇಲೆ. ಮೊದಲು ಜ್ಞಾನಿಗಳಂತ ಕರೆಯೋದು ಯಾತಕ್ಕೆ? ಸುಮ್ಮನೆ ನಿಜವಾದ ಜ್ಞಾನಿಗಳಲ್ಲ ಅವರು. ಜ್ಞಾನಿಗಳಾಗಲಿಕ್ಕೆ ದಾರಿಯಲ್ಲಿದ್ದಾರಷ್ಟೇ. ಫಸ್ಟ್ ಇಯರ್ MBBS ಶುರು ಮಾಡಿದ್ರೆ ಡಾಕ್ಟರ್ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಆಗಲೇ ಗೊತ್ತಾಯ್ತಾ, ಇನ್ನೂ ಓದಿಲ್ಲ, ಅವ್ನು ಕೋರ್ಸ್ ಮುಗಿಸಿಲ್ಲ, ಸೀಟ್ ಸಿಕ್ಕ ತಕ್ಷಣ ಡಾಕ್ಟ್ರೇ. ಆದರೆ ನಮ್ಮ ಉದ್ದೇಶ ಏನು ಅಂದರೆ ಆಗ್ಬೋದು ಒಂದು ಚಾನ್ಸ್, ಅಷ್ಟು ಡಿಸ್ಕಂಟಿನ್ಯೂ ಮಾಡಿದ ಕತೆ ಮುಗಿತು. ಸೊ ಅಲ್ಲಿ ಚಾನ್ಸಸ್ ಇದೆ, ಉಳಿದವರಿಗಿಂತ ಉಳಿದವರಿಗೆ ಚಾನ್ಸಸ್ ಇಲ್ಲ, ಅವನಿಗೆ ಚಾನ್ಸಸ್ ಇದೆ. ಓದ್ತಾ 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 ಕೊನೆಗೆ ಬಂದು ಮುಗಿಸ್ತೇನೆ. ಆಗ ಡಾಕ್ಟರ್ ಅವನು, ವಿದ್ಯಾರ್ಥಿಯಾಗಿ ಡಾಕ್ಟರ್ ಬೇರೆ, ಓದಿ ಡಾಕ್ಟರ್ ಬೇರೆ, ಶಾಸ್ತ್ರ ಓದ್ತಾ ವಿದ್ವಾನ್ ಬೇರೆ, ಶಾಸ್ತ್ರ ಓದಿ ವಿದ್ವಾನ್ ಬೇರೆ. ಸೊ ವಿದ್ವಾನ್ ಅಂದರೆ ದೇವರನ್ನು ಕಂಡವನು ಅಂತ ಅರ್ಥ. ತಿಳಿದವನು ವಿದ್ವಾನ್ ಅಲ್ಲ, ಕಂಡವನು ವಿದ್ವಾನ್. ಕಂಡವ್ರು ಯಾರು ಇಲ್ದವನ್ನ ತಿಳಿದವರೇ ವಿದ್ವಾನ್ ಹೇಳ್ತಾರಲ್ಲ ಆ ಥರ. ಊರಿಗೆ ಆಡೋರು ಉಳಿದವರೇ ಗೌಡ ಅಂತಾರಲ್ಲ ಹಾಗೆ. ಅಂದರೆ ಮುಖ್ಯ ಇಲ್ದವಾದ ಕಾಲಕ್ಕೆ ಡಾಕ್ಟ್ರೇ ಇಲ್ಲ ಊರಲ್ಲಿ, ಮೆಡಿಕಲ್ ಸ್ಟೂಡೆಂಟೇ ಡಾಕ್ಟರ್ ಆಗ, ಅವ್ರ ಹತ್ರ ಟ್ರೀಟ್ಮೆಂಟ್ ತೊಗೋಬೇಕು, ಉಳಿದವ್ರಿಗಿಂತ ವಾಸಿ ಅಲ್ಲ ಅವನು ಆ ಥರ. ಸೊ ಪರೋಕ್ಷ ಜ್ಞಾನಿಗಳು ವಿದ್ವಾಂಸರು, ಅಪರೋಕ್ಷ ಜ್ಞಾನಿಗಳು ವಿದ್ವಾಂಸರು. ಮುಖ್ಯಾರ್ಥದಲ್ಲಿ ವಿದ್ವಾಂಸರು ಅಂದರೆ ಯಾರು? ಅಪರೋಕ್ಷ ಜ್ಞಾನಿಗಳೇ. ಅದಕ್ಕೆ ವೇದ ಆಚಾರ್ಯ ಏನಂತ ಕರೀತಾರೆ? ವಿದ್ವಾನ್ ಮಧ್ವ, ಮಧ್ವಾಚಾರ್ಯ ವಿದ್ವಾನ್ ಅಂತ ಕರೆದ್ರು. ಎಷ್ಟೋ ಜನ ವಿದ್ವಾನ್ ಇದ್ದಾರೆ, ಅವರೊಬ್ಬ ವಿದ್ವಾನ್ ಹೇಗಾಗ್ತಾರೆ ಅಂದರೆ ಅವ್ರ ದೇವರನ್ನು ಕಂಡವರು. ಎಲ್ಲ ದೇವತೆಗಳು ವಿದ್ವಾನ್ರೇ ಅಲ್ಲ, ಆಚಾರ್ಯ ಒಬ್ಬರೇ ವಿದ್ವಾನ್. ನ್ಯಾತಕ್ಕೆ ಅಂದರೆ ಯಾವಾಗಲೂ ದೇವರನ್ನು ಕಾಣ್ತಾರೆ, ಯಾವಾಗಲೂ, ಒಮ್ಮೆ ಅಲ್ಲ, ಯಾವಾಗಲೂ ಕಾಣ್ತಾರೆ. ಸದಾ ವಿದ್ವಾನ್ ಅಂದರೆ ಯಾರು? ಶ್ರೀಮದ್ ಆಚಾರ್ಯ. ಅದಕ್ಕೆ ಆಚಾರ್ಯ ಶ್ರೀಮದ್ ಆಚಾರ್ಯ ಅನ್ನೋ ಮಾತು ಅಷ್ಟು ಸ್ಪಷ್ಟ. ತಮೇವ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ, ಪುಣ್ಯವನ್ನು ಕಳ್ಕೊತಾನೆ ಪಾಪನೂ ಕಳ್ಕೊಂಡ್ಬಿಡ್ತಾನಾಗ, ಇದು ಪ್ರಾಬ್ಲಮ್ ಆಯಿತು. ಪಾಪ ಕಳ್ಕೊತಾರೆ ಓಕೆ, ಪುಣ್ಯನ ಕಳ್ಕೊತಾರೆ ಭಜಿತಿ ಆಯ್ತಲ್ಲ. ಅದಕ್ಕೆ ಕನಿಷ್ಠ ಪುಣ್ಯ ಕಳ್ಕೊತಾನೆ, ಕೆಟ್ಟ ಪುಣ್ಯ ಕಳ್ಕೊತಾನೆ ಹೊರತು ಒಳ್ಳೆ ಪುಣ್ಯ ಕಳ್ಕೊಡೋದಿಲ್ಲ. ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನ ಪರಂ ಸಾಮ್ಯ ಮುಪೈತಿ. ಏನಾಗ್ತಾರೆ? ಒಂದು ಪುಣ್ಯಪಾಪೇ ವಿಧೂಯ ಸಜ್ಜಿತ ಸುಟ್ಟೋಯ್ತು, ಆಗಾಮಿ ಲೇಪ ಇಲ್ಲ. ನಿರಂಜನ ಲೇಪ ಇಲ್ಲ, ನಿರಂಜನ ಇದು ವಿಧೂಯ ಅನ್ನೋದು ಸಂಚಿತಕ್ಕೆ, ಇದು ಆಗಾಮಿಗೆ. ಅಂಜನ ಅಂದರೆ ಲೇಪ, ನಿರಂಜನ ಲೇಪ ಆಗೋದೇ ಇಲ್ಲ. ಪರಮಂ ಸಾಮ್ಯ ಮುಪೈತಿ, ಕೊನೆಗೇನಾಗ್ತಾನೋ ದೇವರೊಂದಿಗೆ ಪರಮ ಸಾಮ್ಯ ಹೊಂದ್ಬಿಡ್ತಾನೆ. ಇಲ್ಲಿ ಒಂದು ಕ್ಲಿಯರ್ ಏನಿಲ್ಲ, ವಿಶಿಷ್ಟ ಅದ್ವೈತಕ್ಕೆ ಚಾನ್ಸೇ ಇಲ್ಲ. ಯಾಕೆ? ಅದ್ವೈತಕ್ಕೆ ಚಾನ್ಸೇ ಇಲ್ಲ, ಗಾನ್. ಅದು ಪರಮಂ ಸಾಮ್ಯಂ ಇದೆಯಲ್ಲ, ಅದ್ವೈತ ವಿಶಿಷ್ಟ ಆದರೆ ಏನಾಗುತ್ತೆ? ಸ್ವಲ್ಪ ಖುಷಿಯಾಗುತ್ತೆ ನೋಡಿದ್ರ, ನಾವು ಹೇಳಿದಾಗಾಯ್ತು ಅಂತ ಕೇಳ್ತಾರೆ. ಅದಲ್ಲ ಅಂತ ಹೇಳಬೇಕಾಗಿದೆ. ಯದಾ ಪಶ್ಯ ಪಶ್ಯತೆ ರುಗ್ಮವರ್ಣಂ ಕರ್ತಾರ ಭೀಷಂ ಪುರುಷಂ ಬ್ರಹ್ಮ ಯೋನಿಂ ತದಾ ವಿದ್ವಾನ್. ಒಂದು ಪರಮಂ ಸಾಮ್ಯ ಅಂದರೆ ಸಿಮಿಲ್ಯಾರಿಟಿ, ಸಾಮ್ಯ ಅಂದರೆ ಸಿಮಿಲ್ಯಾರಿಟಿ. ಪರಮಂ ಸಾಮ್ಯಂ ಅಂದರೆ ಏನು? ಹೈಯೆಸ್ಟ್ ಸಿಮಿಲ್ಯಾರಿಟಿ. ಆಗ ಅವರು ಹೈಯೆಸ್ಟ್ ಸಿಮಿಲ್ಯಾರಿಟಿ ಅಂದರೆ ಆನಂದ ಸಾಮ್ಯ ಬಂತಲ್ಲ ಅಂತ ಅವರು ವಾದ. ಆ ರೀತಿ ಅಲ್ಲ ಅಂತ ಹೇಳ್ತಾರೆ, ಹೈಯೆಸ್ಟ್ ಸಿಮಿಲ್ಯಾರಿಟಿ ಆ ಅರ್ಥ ಅಲ್ಲ ಅಂತ ತಿಳಿಸ್ತಾರೆ. ನಮ್ಮ ಎಷ್ಟು ಸಾಮ್ಯ ಬೇರೆ, ಟೋಟಲ್ ಸಾಮ್ಯ ಬೇರೆ. ಟೋಟಲ್ ಸಾಮ್ಯ ಮಹಾಲಕ್ಷ್ಮಿಗೆ ಇಲ್ಲ, ಇವ್ರಿಗೇನು ಬರುತ್ತೆ ಉಳಿದವರಿಗೆಲ್ಲ? ಲಕ್ಷ್ಮೀಕಾಂತ ಸಂಬಂಧ ತೋಪಿ ಕಲಯನ್ ನೈವೇಶಿತು ಸ್ನೇಹ ಸಮಂ ಪಶ್ಯಾಮಿ ಅಂತ ಹೇಳಿದ ಮೇಲೆ ಈ ಸಾಮ್ಯ ಹೇಗೆ ಬರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಪಶ್ಯತಿ ಇತಿ ಪಶ್ಯೋ ದ್ರಷ್ಟಾ ಚ ಅಲ್ಲಿಗಿರಲಿ, ನಾಳೆ ದಿವಸ ಅದ್ರ ಮುಂದಿನ ಭಾಗ. ಹಾಂ ಹಾಂ, ಉಳಿದವರಿಗಿಂತ ಮೇಲಿನವರಿಗೆ ಯಾವಾಗಲೂ ಕಡಿಮೆ ಜಾಸ್ತಿ ಸಿಮಿಲಾರಿಟಿ ಬರ್ತದೆ. ಮಹಾಲಕ್ಷ್ಮಿಗೆ ಅತಿ ಹೆಚ್ಚು, ಇಷ್ಟಾದ್ರೂ ದೇವ್ರಿಗೆ ಕಂಪೇರ್ ಮಾಡಿದ್ರೆ ಎಷ್ಟದು? ಆಲ್ಮೋಸ್ಟ್ 0 ಇದ್ದಾಗ, ಅಷ್ಟರ ಮಟ್ಟಿಗೆ ದೇವ್ರ ಇರುತ್ತದೆ. ಇದಾಗಿದ್ದ ಓಂ ಜನ್ಮಾದ್ಯಸ್ಯ ಯದೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯ ಸೂರಯಃ.